ಮಾತ್ರ ಸಮರ್ಥನೆ ಜಾಸ್ತಿ ಸಿಗೋದು. ಇವತ್ತು ಅಷ್ಟೇನೆ, ಮೆಜಾರಿಟಿ ಇಲ್ಲಾಂದ್ರೆ ಸಾಮಾನ್ಯ ಕೈಕೊಡುತ್ತೆ ಅಂತಾನೆ ಅರ್ಥ. ದುರ್ಯೋಧನ ಕಡೆಗೆ 11 ಲಕ್ಷ ಸೇನೆ ಇತ್ತು, ಪಾಂಡವರು 7 ಲಕ್ಷ ಸೇನೆ ಇತ್ತು. ಅಂದಮೇಲೆ ದುರ್ಯೋಧನನಿಗೆ ಯಾವಾಗಲೂ ಅವರ್ಕರ ವಾದಮಾಡಗಳ ಸಾಕಷ್ಟು ಸಿಗ್ತಾರೆ. ಅವ್ರ ಕಣ್ಣು ಸರಿಯಾಗಿಯೇ ಇದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇನೆ ಅಂತ ಪಟ್ಟಿ ಮಾಡ್ತಿರೋದು. ಯಾರನ್ನ ಯುದ್ಧ ಮಾಡೋರನ್ನ ಕೃಷ್ಣ ಮಾಡೋದಿಲ್ಲವಲ್ಲ, ಅದಕ್ಕೆ ಅವನ ಹೆಸರು ಸೇರಿಸಿಲ್ಲ ಅಂತ ಯಾಕೆ ಹೇಳಬಾರ್ದು? ಹೌದಾ, ಹಾಗೆ ಹೇಳ್ತೀರಾ? ಇಲ್ಲಿ ನೋಡಿ, ಹಾಗಿದ್ರೆ ಅವನ ಯಾರು ಹೇಳ್ತಾ ಇದ್ದಾನೆ ಈಗ? ಕರ್ಣ ಹೇಳ್ತಾನೆ, ಕರ್ಣ ಹೇಳ್ತಾನೆ, ಕರ್ಣ ಯುದ್ಧ ಮಾಡ್ತಾನೆ ಹೇಳಿ. ನಮಗೆ ಅದೇ ಗೊತ್ತಿರೋದಿಲ್ಲ, ಸ್ವಲ್ಪ ಕೇಳಬೇಕು. ಕರ್ಣ ಉದ್ಯೋಗ ಪರ್ವದಲ್ಲಿ ಒಂದು ಘಟ್ಟ, ಭೀಷ್ಮರಿಗೆ ಸೇನಾಧಿಪತ್ಯವನ್ನ ದುರ್ಯೋಧನ ಒಪ್ಪಿಸ್ತಾ ಇದ್ದಾನೆ. ಭೀಷ್ಮರು ತುಂಬಾ ಸಂತೋಷ ಪಡ್ತಾರೆ, ಆಯ್ತು ಆಯ್ತು ಅಂತ ಹೇಳ್ತಾರೆ. ಆಗ ಭೀಷ್ಮರನ್ನು ದುರ್ಯೋಧನ ಕೇಳ್ತಾರೆ, ನಮ್ಮಲ್ಲಿ ಮಹಾರಥರು ಅತಿರಥರು ಇವರೆಲ್ಲ ಯಾರ್ಯಾರಿದ್ದಾರೆ, ಸ್ವಲ್ಪ ಲಿಸ್ಟ್ ಕೊಡ್ತೀರಾ? ಆ ದೊಡ್ಡ ಲಿಸ್ಟ್ ಕೊಡ್ತಾ ಹೋಗ್ತಾರ, ಇಂತ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ. ಈ ರಾಜರ ಶಕ್ತಿ ಇಷ್ಟು, ಈ ರಾಜರ ಶಕ್ತಿ ಇಷ್ಟು ಎಲ್ಲ ಹೇಳ್ತಾ ಹೋಗ್ತಾರೆ. ಕ್ಯಾಪ್ಟನ್ಗೆ ಬೌಲರ್ ಯಾರು ಬ್ಯಾಟ್ಸ್ಮನ್ ಯಾರು ಅಂತ ಗೊತ್ತಿಲ್ಲದ ಹೋದ್ರೆ ಅವ್ನಿಗೆ ಯಾಕೆ ಕೂಡ ಮೇಂಟೈನ್ ಮಾಡಕ್ ಬರುತ್ತೆ ಅವರಿಗೆ? ಸೇನಾಧಿಪತಿ ಎಲ್ಲರ ಯೋಗ್ಯತೆ ಗೊತ್ತಿರಬೇಕು, ಎಲ್ಲ ಲಿಸ್ಟ್ ಕೊಟ್ಟು ಬಿಡ್ತಾರೆ. ಆಶ್ಚರ್ಯ ಕಾರಣ ಅಂತ ಇಲ್ಲ, ಅವ್ರು ಮಿಸ್ಸಿಂಗ್ ಅದು ಕಾರಣ ಅಂತ ಇರೋದಿಲ್ಲ. ಆಗ ದುರ್ಯೋಧನ ಕೇಳ್ತಾರೆ, ಅಂದ ಸ್ವಾಮಿ ಈ ಕರ್ಣ ಹೆಸರನ್ನೇ ಬಿಟ್ಟುಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾರೆ. ಕರ್ಣ ಅಂದ್ರೆ ಗೊತ್ತಿರ್ತಾರೆ ಅವನಿಗೇನು, ಏನೋ ಮುದುಕರು ಪಾಪ ಬಿಟ್ಟ ಕಾಡತ್ತೆ ತಿಳ್ಕೊಂಡಿದ್ದ, ಪಾಪ ಈ ಸೇರತ್ತಾರೆ ತಿಳ್ಕೊಂಡಿದ್ದ. ಅಂತ ಮುದುಕರಲ್ಲ ಭೀಷ್ಮರು, ಅವರಂದ್ರಂತೆ ಕರ್ಣ ಹೆಸರನ್ನು ಮರ್ತಿಲ್ಲ ನಾನು, ಉದ್ದೇಶಪೂರ್ವಕ ಹೇಳಿಲ್ಲ ಅಂತ ಹೇಳ್ಬಿಡ್ತಾರೆ. ಕರ್ಣ ಹೆಸರು ಉದ್ದೇಶಪೂರ್ವಕ ನಾನು ಹೇಳಿಲ್ಲ. ಯಾಕಕ್ಕೆ ಹೇಳಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇವನು ನೀನ್ ತಿಳ್ಕೊಂಡ ಹಾಗೆ ಮಹಾವೀರ ಹೌದು, ಆದ್ರೆ ಅವನು ಮಹಾರಥನ ಅಲ್ಲ ಅಂತ ಹೇಳಿ. ಮಹಾರಥನ ಅಲ್ಲ ಅವನು, ಆ ರಥಿ ಕೂಡ ಅಲ್ಲ ಅವನು, ಅರ್ಧರಥ ಅಂತ ಕರೆದ ಬಿಡ್ತಾರೆ. ಅರ್ಧರಥ ಅವನು ಕಣೆಯಲ್ಲಿ ಭಾರಿ ಸಿಟ್ಟು ಬರುತ್ತೆ. ಏನು ಸ್ವಾಮಿ ಈಗೆಲ್ಲ ಮಾತಾಡ್ತಿರಲ್ಲ ಅಂತ ಕೇಳಿದ್ರೆ, ನನ್ನ ಮೇಲೆ ಏನೋ ನಿಮಗೆ ಇದೆ, ನನ್ನ ಸೂತಪುತ್ರ ಅವಮಾನ ಮಾಡ್ತೀರ ಅಂತ ಕೇಳ್ತಾರೆ. ನಾನು ಅದಕ್ಕೆ ಅವಮಾನ ಮಾಡ್ತಾ ಇಲ್ಲ, ನೀನು ಅವಮಾನ ಮಾಡ್ಲಿಕ್ಕೆ ಅಂತ ಹೇಳಲಿಲ್ಲ, ನನ್ನ ವಸ್ತುಸ್ಥಿತಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಯಾತಕ್ಕೆ ನಾನು ಏನಾಗಿದ್ದೇನೆ ಅಂತ ಕೇಳ್ತಾರೆ. ಏನಾಗಿದ್ದೀಯ ಕರ್ಣ, ನಿನ್ನ ಹಿರಿಮೆ ಎಲ್ಲಿತ್ತು ಗೊತ್ತಾ? ನಿನ್ನ ಹಿರಿಮೆ ಇದ್ದಿದ್ದು ಕವಚ ಕುಂಡಲದ ಒಳಗೆ, ಕವಚ ಕುಂಡಲ ಇತ್ತು ಅಂತ ನಿನಗೆ ಹಿರಿಮೆ ಇತ್ತು. ಅದು ದಾನ ಮಾಡಿ ಆಯ್ತಲ್ಲ, ನೀನು ಆಗಲ್ಲ, ನಿನ್ನ ಶಕ್ತಿ ಎಲ್ಲಿದೆ ಅಂತ ಕೇಳ್ತಾನೆ. ದಾನ ಮಾಡಿ ಆಯ್ತು, ನಿನ್ನ ಶಕ್ತಿ ಎಲ್ಲಿದೆ ಈಗ? ನಿನ್ನ ಶಕ್ತಿ ಕಡಿಮೆ ಆಗೋಗ್ಬಿಟ್ಟಿದೆ, ಅದರ ಜೊತೆಗೆ ನಿನಗೆ ಶಾಪ ಬೇರೆ ಇದೆ ಅಂತ ಹೇಳ್ತಾನೆ. ನಿನ್ನ ಶಾಪ ಇದೆ, ಯುದ್ಧದ ಪಡೆಯ ಒಂದು ಘಟ್ಟದೊಳಗೆ ನಿನ್ನ ರಥದ ಗಾಲಿಗಳನ್ನ ಭೂಮಿ ಸೆಳ್ಕೊಂಡು ಬಿಡುತ್ತೆ. ಮತ್ತೆ ಅಲ್ಲ, ಗುರುಗಳ ಶಾಪ ನಿನಗಿದೆ ಅಂತ ಹೇಳ್ತಾರೆ. ಗುರುಗಳೇ ಶಾಪ ಕೊಟ್ಟಿದ್ದಾರೆ ನಿನಗೆ, ನೀನು ಒಳ್ಳೆ ಸಮಯದಲ್ಲಿ ಹೇಳಿದ್ದಾರೆ ಮತ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ಗುರುಶಾಪ ಹತನಾದವನಿಗೆ ಜೀವನದಲ್ಲಿ ಉತ್ತಾರದ ಹೆಸರೇ ಇಲ್ಲ, ಅದಕ್ಕೆ ನಿನ್ನ ನಾನು ರಥಿಗಳ ಸಾಲಿಗೆ ಸೇರಿಸೋದಿಲ್ಲ, ಅರ್ಧರಥ ಅಂತ ಕರೆದು ಬಿಟ್ಟರು. ಆ ಕಣ್ಣನಿಗೆ ಬಾರಿಸಿಟ್ಟು ಬಂತಂತೆ, ಏನೇನೋ ಅಂತ ಅದೆಲ್ಲ ಇದು ಬೇಡ, ಈ ಭೀಷ್ಮ ಮುದುಕ, ಇವನ್ ಮಾತಿ ಬೆಲೆ ಕೊಡಬಾರದು ಅಂತಾನೆ ಬೆಲೆ ಕೊಡ್ತಾನೆ. ಇದು ತಮಾಷೆ, ಬೆಲೆ ಕೊಡಬಾರ ಅಂತಾನೆ ತಾನೆ ಬೆಲೆ ಕೊಟ್ಬಿಟ್ಟು ಮಾತಾಡ್ತಾನೆ. ಈ ಮುದುಕ ಹೇಳಿದ್ದ ಅನ್ನೋದಲ್ಲೂ ನಾನು ಶಪಥ ಮಾಡ್ತೇನೆ ದುರ್ಯೋಧನ ಅಂತ ಹೇಳಿದ. ಏನು ಶಪಥ? ಈ ಮುದುಕ ಎಲ್ಲಿವರೆಗೂ ಯುದ್ಧ ಮಾಡ್ತಿರ್ತಾನೋ ಅಲ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಅಲ್ಲಿ ನಾನು ಯುದ್ಧ ಮಾಡೋದಿಲ್ಲ. ಭೀಷ್ಮ ಯುದ್ಧ ಮಾಡಿ 10 ದಿವಸಗಳ ಕಾಲ, ಅಂದ್ರೆ ಯುದ್ಧ ನಡೆದ 18 ದಿವಸಗಳ ಕಾಲ, 10 ದಿವಸ ಭೀಷ್ಮರ ಸೇನಾಧಿಪತ್ಯ, ಅಂದ್ರೆ more than 50% ಅವ್ರ ಸೇನಾಧಿಪತ್ಯ. ಕರ್ಣ ಟೋಟಲಿ ಅಬ್ಸೆಂಟ್ ಆಗ ಯುದ್ಧಕ್ಕೆ, ಅಂದ್ರೆ ಕರ್ಣ ಯುದ್ಧ ಮಾಡ್ತಾ ಇಲ್ಲ. ಈಗ ಯುದ್ಧ ಮಾಡದ ಕರ್ಣದ ಹೆಸರನ್ನು ಸೇರಿಸೋದಾದ್ರೆ ಕೃಷ್ಣನ ಹೆಸರನ್ನ ಯಾಕೆ ಬಿಟ್ಟ ಹಾಗಿದ್ರೆ? ಕೃಷ್ಣನ ಹೆಸರನ್ನ ಯಾಕೆ ಬಿಟ್ಟಿದ್ದು? ಈ ನಮಗೆ ಅರ್ಥ ಆಗುತ್ತೆ, ದುರ್ಯೋಧನ ಲೆಕ್ಕದಲ್ಲಿ ಹೊಂದಾಣಿಕೆನೇ ಇಲ್ಲ ಅಂತ. ದುರ್ಯೋಧನ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡ್ತಾ ಇದ್ದ. ಕೃಷ್ಣನನ್ನ ಯುದ್ಧ ಮಾಡದವನ್ನು ದೂರ ಮಾಡಿದ. ಆದ್ರೆ ಕೃಷ್ಣ ಹೇಳಿರೋದೇನು ಗೊತ್ತಾ? ಯುದ್ಧ ಮಾಡೋದಿಲ್ಲ ಅಂತ ಅಷ್ಟೇ ಹೇಳಿದ್ದಾನೆ ಹೊರತು ನಾನು ಮಾಡೋದಿಲ್ಲ ಅಂತ ಹೇಳಿಲ್ಲ. ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂತ ಅಷ್ಟೇ ಹೇಳಿರೋ ಕೃಷ್ಣ, ನಿಮ್ಗೆ ಅರ್ಥ ಆಗಿಲ್ಲ. ಕರ್ಣ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಸ್ಪಷ್ಟವಾಗಿ. ಯುದ್ಧ ಮಾಡದ ಕರ್ಣನ ಹೆಸರನ್ನು ಹಾಕಬೇಕಾದ್ರೆ ಕೃಷ್ಣನ ಹೆಸರನ್ನು ಯಾಕಕ್ಕೆ ಬಿಟ್ಟ? ದುರ್ಯೋಧನನಿಗೆ ಎಷ್ಟು ವಿಚಾರ ಇಲ್ಲ ಅಂತ ಹೇಳೋದಕ್ಕೆ ಸಾಕು. ದುರ್ಯೋಧನ ಲಿಸ್ಟ್ ಏನು ಸರಿ ಇಲ್ಲದ ಲಿಸ್ಟ್ ಅದು. ಗೊತ್ತು, ಕೃಪಶ್ಚ ಕೃಪಾಚಾರ್ಯ ಹೆಸರು ಸೇರಿಸ್ಕೊತಾ ಇದ್ದಾನೆ. ಅವರು ಈ ಮಹಾವೀರರ ಸಾಲಿಗೆ ಸೇರ್ತಕ್ಕಂಥವರಲ್ಲ, ಮಹಾವೀರರ ಸಾಲಿಗೆ ದೊಡ್ಡ ವೀರರೇ, ಆದ್ರೆ ಇವನು ಅಂದ್ಕೊಂಡಷ್ಟು ಅವರು ಸಹಾಯ ಮಾಡ್ತಕ್ಕಂಥವರಲ್ಲ. ಇನ್ನು ಮುಂದಿರತಕ್ಕಂಥ ಅಶ್ವತ್ಥಾಮ, ಅಶ್ವತ್ಥಾಮದರ ಸಹಾಯ ಮಾಡ್ತಾರೆ ಅಂತ ನಂಬಿಕೆ ಹೊರಗಿದೆ. ಹೊರಗಿಲ್ಲ, ಯಾಕೆ ಗೊತ್ತಾ? ಅವನು ಏನಿದ್ರು ಹಾಲು ಕುಡಿದು ಬಂದವರೇ ಹೊರತು ಹಾರ್ಟಿಲಿ ಬಂದವರಲ್ಲ ಅಂತ ಗಮನಿಸ್ಬೇಕು. ನಾವು ಹಾರ್ಟಿಲಿ ಬಂದಿಲ್ಲ ಅಂದ್ರೆ ಕೈಕೊಡೋರೆ ಅಂತ ಅರ್ಥ. ಇವತ್ತಲ್ಲ ನಾಳೆ ಕೈಕೊಡೋರೆ ಅಂದ್ರೆ ಕೆಲಸ ನಾನು ಬೇರೆ ಕೆಲಸಕ್ಕೆ ಎಳ್ಕೊಂಡು ಬಂದ್ರೆ ಮಾಡ್ತಾ ಇದ್ದಾರಷ್ಟೇ. ಸಹಜ ವಿಶ್ವಾಸ ಅಲ್ಲ ಅದು, ಒಂದು 5 ಡೇ ಇಟ್ಬೇಕು ಹೋಗುತ್ತೆ ಅಂತ ಅರ್ಥ. ಹೀಗಾಗಿ ನಂಬಿಕೆ ಇಲ್ಲ ಅವನಿಗೆ. ಮತ್ತೆ ಅಶ್ವತ್ಥಾಮರು ಏನೇ ಪ್ರಯತ್ನ ಕೊಟ್ಟರು ಕೂಡ ಭೀಮಸೇನಾದಿಗಳ ಮೇಲೆ ಹೋರಾಡೋ ಶಕ್ತಿ ಅವರಿಗಿಲ್ಲ. ವಿಕರ್ಣ, ವಿಕರ್ಣನ ಹೆಸರು ಯಾತಕ್ಕೆ ತನ್ನ ತಮ್ಮನೇ ಯಾತಕ್ಕೆ ಹೇಳ್ತಾರೆ ಅಂತ ಕೆನೇಕರು ಕೇಳಬಹುದು. ಮಹಾಭಾರತ ನೋಡಿದ್ರೆ ತಕ್ಷಣ ಅರ್ಥ ಆಗುತ್ತೆ. ಸಭಾಪರ್ವದಲ್ಲಿ ದ್ರೌಪದಿ ದೇವಿಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾನೆ ದುರ್ಯೋಧನ, ಭಾರಿ ಅವಮಾನ ಮಾಡ್ತಾ ಇದ್ದಾನೆ. ಆ ಸಮಯದೊಳಗೆ ದ್ರೌಪದಿ ದೇವಿ ಕೇಳ್ತಾ ಇದ್ದಾರೆ, ಹಲೋ ದುರ್ಯೋಧನ, ಭೀಷ್ಮ ದ್ರೋಣರೇ ನೀವು ನನಗೆ ಹೇಳಿ ಈಗ ನನ್ನ ಮೊದಲು ಸೋತು ಧರ್ಮರಾಜ, ಅನಂತರ ತನ್ನನ್ನ ಪಣಕ್ಕಿಟ್ಟು ಸೋತನೋ, ಅಥವಾ ತನ್ನನ್ನ ಪಣಕ್ಕಿಟ್ಟು ಸೋತು ನಾನೇ ನನ್ನನ್ನು ಸೋತನೋ, ಉತ್ತರ ಕೊಡಿ ಎಂದ ಕೇಳಿ. ಭೀಷ್ಮರು ಉತ್ತರ ಕೊಡೋದಿಲ್ಲ, ದ್ರೋಣರು ಕೊಡೋದಿಲ್ಲ. ತುಂಬಾ ರೋಗದಿ ಕೇಳಿದಾಗ ಭೀಷ್ಮರು ಎದ್ದು, ಅಮ್ಮ ನನ್ನನ್ನ ಕೇಳಬೇಡ ನೀನು, ಪೃಚ್ಛ ಧರ್ಮಜ, ನಿನ್ನ ಗಂಡ ಧರ್ಮರಾಜನೇ ಕೇಳು ಅಂತ ಹೇಳಿದ್ರು. ಅಂದ್ರೆ ತಪ್ಪಿಸ್ಕೊಂಡ್ಬಿಡ್ತಾರೆ, ಎಸ್ಕೇಪ್ ಇದ್ದ ಮಾಡ್ತಾರಲ್ಲ. ಆ ಹೊತ್ತಿಗೆ ವಿಕರ್ಣ ಹೇಳ್ತಾನೆ ಮೇಲೆ, ವಿದುರ ಹೇಳ್ತಾರೆ, ವಿದುರ ಎಂದು ಹೇಳ್ತಾರೆ ತಪ್ಪು ತಪ್ಪು ಅಂತ ಆಕಾಕ್ಷ ಹೇಳ್ಬಿಡ್ತಾರೆ. ಆದ್ರೆ ವಿಕರ್ಣ ಎಂದು ಮಾತಾಡ್ತಾನೆ, ದುರ್ಯೋಧನ ತಮ್ಮ ಎಂದು ಮಾತಾಡ್ತಾನೆ. ಹೌದು ದ್ರೌಪದಿ, ನೀ ಕೇಳೋ ಪ್ರಶ್ನೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟ. ನಿನ್ ಪ್ರಶ್ನೆ ಸರಿಯಾಗಿದೆ, ನಿಜವಾಗಲೂ ಕೂಡ ನೀನು ದಾಸಿ ಅಲ್ಲ, ನೀ ದಾಸಿ ಆಗ್ಲಿಕ್ಕೆ ಬರೋದಿಲ್ಲ, ಇದು ತಪ್ಪಿದು ಅಂತ ಹೇಳ್ಬಿಡ್ತಾನೆ. ದುರ್ಯೋಧನನ ತಮ್ಮ ತಪ್ಪು ಅಂತ ನೇರವಾಗಿ ಹೇಳ್ಬಿಡ್ತಾನೆ. ಆಗ ಎಲ್ಲರೂ ಆಶ್ಚರ್ಯ ಪಟ್ಟು ಬಿಡ್ತಾರೆ. ಸ್ವಲ್ಪ ದುರ್ಯೋಧನೆ ಶಾಖ ಆಗಿಬಿಡುತ್ತೆ, ತನ್ನ ಕಡೆಯವರೇ ಒಬ್ರು ಕೈ ಕೊಟ್ಟಾಗಾಯ್ತ, ಡಿಸಿಡೆಂಟ್ ಕಾನ್ಸೆಪ್ಟ್ ಬಂದಾಗಾಯ್ತಲ್ಲ, ಈಗ ಏನ್ ಮಾಡ್ಬೇಕು, ಗಾಬರಿ ಆಗಿಬಿಡ್ತಾನೆ. ಆಗ ಕರ್ಣ ಹೇಳ್ತಾನೆ, ಏ ವಿಕರ್ಣ ತೆಪ್ಪು ಕುಡಿಸುಮ್ನೆ ಕೂಡ ನೀನೀಗ, ಭೀಷ್ಮರು ಗುರುಕುಲ ಪಿತಾಮಹ ಸುಮ್ಮನೆ ಕೂತಿದ್ದಾರೆ, ದ್ರೋಣಾಚಾರ್ಯ ನಮ್ಮ ಗುರುಗಳು ಸುಮ್ಮನೆ ಕೂತಿದ್ದಾರೆ, ನಿನ್ನೇನ್ ತಲೆ ನಟೆ ಕೂಡು ಅಂತ ಹೇಳ್ಬಿಟ್ಟನು ಅಂತ ಅಪ್ಪ ಅಂತ ಕೂತು ಬಿಟ್ಟನು ಮುಗುದೇತಲ್ಲಿ. ಆದರೆ ದುರ್ಯೋಧನ ಮನಸ್ಸಿನೊಳಗೆ ನಳಕಿತು, ತುಂಬಿದ ಸಭೆಯಲ್ಲಿ ನನ್ನನ್ನೇ ತಪ್ಪು ಅಂತ ಕರೆದವನು ಅವ್ರು ಯುದ್ಧಕ್ಕೊಂದಿಗೆ ಮುಂದೇನು ಕೈ ಕೊಡ್ತಾನೋ ಅಂತ ಒಳಗೆ ಭಯ ಅವನಿಗೆ. ತನ್ನ ತಮ್ಮನ ಬಗ್ಗೆ ಅವನಿಗೆ ಶೇಕಿ ನಾಲೆಡ್ಜ್ ಏನಾಗುತ್ತೋ ಗೊತ್ತಿಲ್ಲ ಅವನಿಗೀಗ. ದುರ್ಯೋಧನ ಒಂದು ಕಡೆ ಹೇಳ್ತಾ ಹೇಳ್ತಾನೆ, ಒಳಗೆ ಅಂಜಿತಾ ಅಂಜಿತಾ ಇದ್ದಾನೆ ಅವನು. ಅಂದ್ರೆ ಪಾಂಡವರ ಕಡೆ ಹೆಸರುಗಳಲ್ಲಿ ಎಷ್ಟು ಹೆಸರು ಹೇಳಿದ್ದಾನೋ ಎಲ್ಲರೂ ಪಾಂಡವರಿಗೆ 100% ಲಾಯಲ್ ಅವರೆಲ್ಲ ಕೂಡ. ದೃಪದ ವಿರಾಟ ಮೊದಲಾದ ಪ್ರತಿಯೊಬ್ಬರು ಕೂಡ ಪಾಂಡವರನ್ನ ಕಾಯೇನ ವಾಚ ಮನಸ ನಂಬಿಕೊಂಡವರು. ಆದ್ರೆ ನನ್ ಕಡೆ ಇರೋರೆಲ್ಲ ಕೈಕೊಡೋರೆ, ಈ ಭಾವನೆ ಅವನಿಗೆ ತನ್ನ ಕಡೆ ಇರೋಲ್ಲ ಕೈಕೊಡೋರು, ಅವ್ರ ಕಡೆ ಫಸ್ಟ್ ಕ್ಲಾಸ್ ಇರೋರು, ಈ ಅಳುಕ ಅವನನ್ನು ಕಾಡ್ತಾ ಇದೆ. ಆದ್ದರಿಂದ ಸೋಮರತ್ನಿಸ್ತ ಇವಚ ಗುರಿಶ್ರವಸ್ ಬಂದಿದ್ದಾರಲ್ಲ ಅವನ ಕಡೆ ಏನು ಅಂತ ಕೇಳಿದ್ರೆ, ಅವ್ನು ತುಂಬಾ ಒಳ್ಳೆಯವನು ಗುರಿಶ್ರವಸ್, ಯುದ್ಧಕ್ಕೆ ಬಂದಿದ್ದ. ಯಾತಕ್ಕೆ ಅಂದ್ರೆ ದುರ್ಯೋಧನ ಕಡೆ ಸೇರ್ಕೊಳ್ಳೋಕೆ ಬೇರೆ ಉದ್ದೇಶ ಇರಲಿಲ್ಲ ಅವನಿಗೆ, ಅವನಿಗೆ ತನ್ನ ಐಡಿಯಾ ಬೇರೆ ಇತ್ತು. ಸಾತ್ಯಕಿಗೂ ಅವನಿಗೂ ಕಂಡ್ರೆ ಆಗ್ತಿದ್ದಿಲ್ಲ, ಸಾತ್ಯಕಿಗೂ ಅವನಿಗೂ ಕಂಡ್ರೆ ಆಗ್ತಿದ್ದಿಲ್ಲ. ಹೇಗೋ ಯುದ್ಧ ನಡೀತಾ ಇದೆ, ನನ್ನ ಬೇಳೆ ಬೇಯಿಸ್ಕೋಬೇಡ ಅಂತ ಬಂದಿದ್ದ. ಇದು ತಮಾಷೆ, ಪರಿಚಯಿಸ್ಕೋಸ್ಕರ ಕಂಪನಿ ಕೊಟ್ಟರೆ ಹೇಗೋ ಹಾಗೆ, ಜತೆ ಬರೋಕೆ ಅಂತ ಬಂದಿದ್ದಲ್ಲ, ಹೇಗೋ ಅಲ್ಲಿ ಹೋಗೋದಿತ್ತು, ಜತೆ ಇವರು ಸೇರ್ಕೊಂಡ್ಬಿಟ್ಟಿರ್ತೇನೆ, ಹೇಗೋ ಡ್ರಾಪ್ ಕೊಡ್ತಾರಲ್ಲ ಸೇರ್ಕೊಂಡಾಗ ಆಯ್ತು ಅಷ್ಟೇ ಹೊರತು ಅವ್ನು ಸ್ವಂತ ಆಸಕ್ತಿಯಿಂದ ಬಂದವನಲ್ಲ. ಅವ್ನ ಇಂಟ್ರೆಸ್ಟ್ ಬೇರೆ ಕಡೆ ಇದೆ ಅವನೀಗ, ತನ್ನ ಕೆಲಸ ಆದ್ರೆ ಬಿಟ್ಟು ಹೋಗ್ತಾನಂತ ಭಯ ಅವನಿಗೆ. ಮತ್ತು ತನ್ನ ಕಡೆ ಎಲ್ಲಾ ಕೇಸುಗಳು ಕೈಬಿಡೋ ಕೇಸುಗಳೇ, ಪಾಂಡವ್ರ ಕಡೆ ಹಾಗಲ್ಲ, 100% ಲಾಯಲ್ ಅವರೆಲ್ಲ ಕೂಡ. ಇದನ್ನು ಹೇಳ್ತಾ ಇದೆಲ್ಲ ಯಾತಕ್ಕೆ ಹೇಳ್ತಿದ್ದೇನೆ ಅಂತ ಮುಂದೆ ನಮಗೆ ಅರ್ಥ ಆಗುತ್ತೆ. ತಕ್ಷಣ ಅಶ್ವತ್ಥಾಮ ವಿಕರ್ಣಶ್ಚ ಸೋಮಭಕ್ತಿ ತಥೈವಚ ಅನ್ಯೇಜ ಬಹವ ಶೂರಾಹ ಮದರ್ಥೇ ತಕ್ತ ಜೀವಿತಾಹ. ಇನ್ನು ಬೇಕಾಶನ ಇದ್ದಾರೆ, ಇವರೆಲ್ಲ ಎಂಥವ್ರು ಗೊತ್ತೇನೋ, ಮದರ್ಥೆ ನನಗೋಸ್ಕರವಾಗಿ ತಕ್ತ ಜೀವಿತಾಹ ಪ್ರಾಣ ಬಿಟ್ಟವರು ಅಂತ ಹೇಳಿ, ನನಗೋಸ್ಕರ ಪ್ರಾಣ ಕೊಟ್ಟವರು, ಪ್ರಾಣ ಬಿಟ್ಟವರು, ಪ್ರಾಣ ಪಡೆದವರು. ಒಂದಷ್ಟಿನ ಒಳ್ಳೆ ಮಾತಿದೆ ಒಂದು, ಅಂದ್ರೆ ಪ್ರಾಣ ಬಿಟ್ಟಬೇಕಾದ್ರೆ ಯುದ್ಧ ಮಾಡ್ತಾರೆ ಅಂತ ಒಳ್ಳೆ ಅರ್ಥ, ಅದಕ್ಕೆ ಕೆಟ್ಟ ಅರ್ಥ ಬೇರೆ ಅರ್ಥ ಏನು ಗೊತ್ತಾ, ಇವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ, ಸಾಯಲಕ್ಕೆ ಬಂದಿದ್ದಾರೆ ಹೊರತು ಎಲ್ಲಕ್ಕಂತೂ ಬಂದವರಲ್ಲ. ಮದರ್ಥೆ ತಕ್ತ ಜೀವಿತಾಹ, ಯಾರು ಮಾತಾಡ್ಬೇಕಾದ್ರೆ ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೇನೆ ಅಂತ ಹೇಳ್ತಾರೆ, ಹೂ ಅಂತ ತಂಬ್ಕೊಂಡ್ಬಿಟ್ರೆ ಪ್ರಾಣ ಕೊಡ್ತಾರೆ ಅಷ್ಟೇ, ಹೆಣ ಸಾಕಿದ ಜವಾಬ್ದಾರಿ ಬೀಳುತ್ತೆ ಹೊರತು ಏನು ಪ್ರಯೋಜನ ಇಲ್ಲ. ಅದರಿಂದ ನಮ್ಗೆ ಕೆಲಸ ಮಾಡೋದು ಮುಖ್ಯನೋ, ಪ್ರಾಣ ಕೊಡೋದು ಮುಖ್ಯನೋ, ಅಂದ್ರೆ ಯಾವ್ದೋ ಪಾಡು ಏನೋ ಮಾಡಲಿಕ್ಕಾಗುತ್ತೆ.